अभ्रमं भंगरहितं अजरं विमलं सदा आनंदतीर्थमतलं भजेतापत्रयापहं मिथ्या सिद्धांत दुद्वांत विध्वंसन विचक्षण चैतीतायक तनिर्भासताम नोहदंबरे अर्तिकल्पतकल्पोयं प्रत्यर्तिगजकेसरी व्यासतीर्थ गुरुभूयाद् अस्मदिष्टात सिद्धये तपो विद्याव्यक्त्यादि सद्गुणोगाकरान् वादिराजगुरून् वंदे ऐग्रीवदाशयान् पूज्य राघवेन्द्राय स्थितधर्मरताय च भजतांगपुरुषाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमो अत्यन्तयाळवे आपादमौलिपर्यन्तं गुरूणाम् आक्तिं स्मरेत् तेन विघ्नाः प्रणश्यन्ति सिद्धिं च मनोरथाः हरिः ओं श्रीगुरुभ्यो नमः ನಾವು ಸ್ಮಾಲ್ ಡೈವರ್ಷನ್ ಅಂತ ಹೇಳಕ್ಕಿಲ್ಲ, ಯಾಕಂದ್ರೆ ಇದು ಅದರ ಭಾಗವೇ. ತಂತ್ರದೀಪಿಕೆ ಮಾಡುವಾಗ ಅಲ್ಲಿ ಅಭ್ಯಾಸ ಅಂತ ಬಂದರೆ ಅದು ತೈತ್ರಿಯ ಉಪನಿಷತ್ತಿನ ಬ್ರಹ್ಮವಳ್ಳಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಅದು ನೋಡದೆ ಅದು ನೋಡಿದರೆ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ. ಆದ್ದರಿಂದ ನಾವು ಆ ಬ್ರಹ್ಮವಳ್ಳಿ ಅದರಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಆ ಪಂಚಕೋಶಗಳು ಯಾವುದಿದೋ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ ಪಂಚಕೋಶಗಳು, ಅವು ಆ ಆ ಕೋಶಗಳಿಗೆ ಹೆಸರು ಬಂದಿದ್ದೇ ಭಗವಂತನಿಂದ. ಆ ಕೋಶಗಳ ಒಳಗೆ, ಆ ಕೋಶಗಳಿಗೆ ನಿಯಾಮಕನಾಗಿ ಇರುವ ಪಂಚವಿಧ ಭಗವಂತನ ರೂಪಗಳ ಚಿಂತನೆ. ನಾವು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನ್ನುವ ರೂಪಗಳು, ಅವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ ಹೆಸರು, ಅದು ಭಗವಂತನ ಹೆಸರುಗಳು. ಆ ಅವನಿಂದಾಗಿ ಆ ಕೋಶಗಳಿಗೆ ಆ ಹೆಸರುಗಳು ಬಂದಿದೆ. ಆ ಕೋಶ ಆಕಾರದಲ್ಲಿ ಭಗವಂತ ಇದ್ದಾನೆ ಅದರ ನಿಯಾಮಕನಾಗಿ. ಅದೇ ವಿಧವಾಗಿ ಈಗ ಅನ್ನ ತಗೊಂಡರೆ ಆಹಾರ, ಅನ್ನ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಅನ್ನ. ಅನ್ನ ಅಂದರೆ ಅಕ್ಕಿಯಿಂದ ಮಾಡಿದ್ದು ಅಂತ ಅನ್ನ ಅಲ್ಲ, ಯಾವುದು ಉಣ್ಣಲ್ಪಡುವುದು ಅನ್ನ, ಉಣ್ಣುವುದು ಅನ್ನ, ಉಣ್ಣುವವನು ಅನ್ನ, ಎಲ್ಲವೂ ಅನ್ನ. ಆದ್ದರಿಂದ ಎಲ್ಲ ಅನ್ನ, ಪ್ರಪಂಚದಲ್ಲಿ ಇರುವ ಎಲ್ಲ ಅನ್ನಗಳು ಯಾವುದಿದೋ, ಎಲ್ಲ ಅನ್ನಗಳ ಒಳಗೆ ಅವು ಇನ್ನೂ ದೇಹದ ಒಳಗೆ ಪ್ರವೇಶ ಮಾಡಲಿಲ್ಲ. ಭಗವಂತ ಎಲ್ಲ ಅನ್ನಗಳ ಒಳಗೂ ಅವನು ಅನ್ನ ನಾಮಕನಾಗಿ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾನೆ. ಅವನ ರೂಪದ ಚಿಂತನೆ ಮಾಡುವಾಗ ನಾವು ಹೇಗೆ ಆ ಅನ್ನಮಯ ಪರಮಾತ್ಮ, ಅನಿರುದ್ಧ ರೂಪಿ ಪರಮಾತ್ಮ, ಅವನ ತಲ, ಶಿರಸ್ಸು, ಬಾಹುಗಳು, ಪಾದಗಳು, ಅವು ಎಲ್ಲದ ಚಿಂತನೆಯನ್ನು ಹೇಗೆ ಮಾಡಬೇಕನ್ನುವುದು ಅನ್ನಮಯ ಕೋಶದಲ್ಲಿ ನಾವು ನೋಡಿದ್ದೀವಿ. ಸವ ಏಷ ಪುರುಷವನ್ನ ರಸಮಯ ತಸ್ಸಿ ಇದಮೇವ ಶಿರ, ಅದು ನೋಡ್ತಾ ಬಂದು ತದಪ್ಯೇಷ ಶ್ಲೋಕೋ ಭವತಿ ಅಂಥೇಳಿ ಆ ಶ್ಲೋಕದ ಈ ಉಪನಿಷತ್ತುಗಳಲ್ಲಿ ಒಂದು ವಿಧ ಏನಂತ ಹೇಳಿದರೆ, ಮಾಂಡುಕ ಉಪನಿಷತ್ತಲ್ಲಿ ಹಾಗೆ ಬರುತ್ತೆ, ಉಪನಿಷತ್ ವಾಕ್ಯಗಳು ಅದಕ್ಕೆ ಪೂರಕವಾಗಿರುವಂತಹ ವಚನಗಳು ಶ್ಲೋಕ ರೂಪದಲ್ಲಿ ಬರುತ್ತೆ. ಅದೇ ವಿಧವಾಗಿ ಇಲ್ಲಿ ಕೂಡ ತೈತ್ರಿಯ ಉಪನಿಷತ್ತಿನಲ್ಲಿ ಕೂಡ ಈ ಬ್ರಹ್ಮವಲ್ಲಿಯಲ್ಲಿ ಬರುವಾಗ ಉಪನಿಷತ್ ವಾಕ್ಯ ಬರುತ್ತೆ, ಆ ಉಪನಿಷತ್ ವಾಕ್ಯದ ವಿಸ್ತಾರ ಶ್ಲೋಕ ರೂಪದಲ್ಲಿ ಬರುತ್ತೆ. ಸವ ಏಷ ಪುರುಷ ಅನ್ನ ರಸಮಯ ತಸ್ಸೀದಮೇವ ಶಿರ ಅದೆಲ್ಲ ಹೇಳಿದಾಗ, ಸಂಪತಿಷ್ಠ ಅಂತ ಹೇಳಿದಾಗ ತದಪಿ ಏಷ ಶ್ಲೋಕೋ ಭವತಿ ಅಂಥೇಳಿ, ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ ಯಾಹ ಕಾಶ್ಚ ಪೃಥ್ವೀಂಶಿತಾ ಅಂಥೇಳಿ, ಪೃಥ್ವಿ, ಅನ್ನ, ಅನ್ನರ ಸಮಯ ಕೋಶ ಇದೆಲ್ಲ ಹೇಳಿದ್ರೆ, ಆ ಅನ್ನ ಜೀವರಾಶಿ, ಒಂದು ಮನುಷ್ಯರಂತಲ್ಲ ಸಮಸ್ತ ಜೀವರಾಶಿಗಳ ಒಳಗೆ ಆ ಅನ್ನ ಪ್ರವೇಶ ಮಾಡಿದಾಗ ಆ ಅನಿರುದ್ಧ ರೂಪಿ ಪರಮಾತ್ಮ, ಅನ್ನದ ಒಳಗಿರುವವನು, ಅನ್ನಕ್ಕೆ ಆ ಲಕ್ಷಣಗಳನ್ನು ಕೊಡುವ ಆ ಪರಮಾತ್ಮ, ಆ ದೇಹಗಳ ಒಳಗೆ ಪ್ರತಿಯೊಂದು ಜೀವದ ದೇಹ, ಅದು ಮನುಷ್ಯ ದೇಹ ಇರಬಹುದು, ಇಲ್ಲ ಒಂದು ಬ್ಯಾಕ್ಟೀರಿಯಾ ತಗೊಂಡ್ರೆ ಆ ಬ್ಯಾಕ್ಟೀರಿಯಾ ದೇಹದಲ್ಲಿ ಕೂಡ ಅಲ್ಲಿ ಕೂಡ ಅನ್ನಮಯ ಕೋಶ ಹೊಂದಿದೆ. ಅಲ್ಲಿ ಆ ಆಹಾರ, ಅದು ತಗೊಂಡ ಆಹಾರದ ಒಳಗೆ, ಆ ಆಹಾರದ ಒಳಗಿರುವ ಭಗವಂತನ ರೂಪ, ಅನಿರುದ್ಧ ರೂಪ ಪರಮಾತ್ಮ, ಅದೇ ಅನಿರುದ್ಧ ರೂಪ ಪರಮಾತ್ಮ ಆ ಅನ್ನಮಯ ಕೋಶದ ಒಳಗೂ ಇದ್ದಾನೆ. ಸೊ ಅನ್ನಮಯ ಕೋಶದ ಒಳಗಿರುವ ಭಗವಂತನ ರೂಪ, ಅದೇ ಅನಿರುದ್ಧ ರೂಪ ಪರಮಾತ್ಮನ ಚಿಂತನೆಯನ್ನು ಮಾಡುವಾಗ ಆ ಅನ್ನದಿಂದ ಮತ್ತು ಪ್ರಾಣದ ವಿಷಯ ಇಲ್ಲಿ ಬರುತ್ತೆ. ಈ ಪ್ರಾಣದ ವಿಷಯವನ್ನು ಮುಂದೆ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಾಣಮಯ ಹೇಳುವಾಗ ಅಲ್ಲಿ ಬರುವಂತಹ ವಚನ, ತಸ್ಮಾದ್ವಾ ಏತಸ್ಮಾತ್ ಅನ್ನದ ಸಮಯ ಅನ್ಯೋಂತರ ಆತ್ಮ ಪ್ರಾಣಮಯ ತೇನ ಏಷ ಪೂರ್ಣ ಸ ವಾ ಏಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧ ತಸ್ಯ ಪ್ರಾಣ ಏವ ಶಿರ ವ್ಯಾನೋ ದಕ್ಷಿಣ ಪಕ್ಷ ಅಪಾನ ಉತ್ತರ ಪಕ್ಷ ಆಕಾಶ ಆತ್ಮ ಪೃಥಿವಿ ಪುಚ್ಛಂ ಪ್ರತಿಷ್ಠಾ ಅಂಥೇಳಿ ತದಪ್ಯೇಷ ಶ್ಲೋಕೋ ಭವತಿ ಅಂಥೇಳಿ ಪ್ರಾಣಮಯ ಕೂಡ ಮತ್ತು ಶ್ಲೋಕದ ರೂಪದಲ್ಲಿ ವಿಸ್ತಾರ. ಪ್ರಾಣಂ ದೇವ ಅನು ಪ್ರಾಣಂತಿ ಮನುಷ್ಯ ಪಶವಶ್ಚಯೇ ಪ್ರಾಣೋ ಹಿ ಭೂತಾನಾಂ ಆಯುಃ ತಸ್ಮಾತ್ ಸರ್ವಾಯು ತಸ್ಮಾತ್ ಸರ್ವ ಆಯುಷ ಮುಚ್ಯತೆ ಸರ್ವಮೇವ ತ ಆಯುರ್ಯಯಂತಿ ಏ ಪ್ರಾಣಂ ಬ್ರಹ್ಮೋಪಾಸತೆ ಅದೆಲ್ಲ ಬರುತ್ತೆ. ಅದು ಹೇಳುವಾಗ ನಾವು ಇಲ್ಲಿ ಹೇಳುವ ಸೊ ಉಪನಿಷತ್ ತದಪ್ಯೇಷ ಶ್ಲೋಕೋ ಭವತಿ ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯಾಃ ಪಶವಃ ಚ ಏ ಪ್ರಾಣೋ ಹಿ ಭೂತಾನಾಂ ಆಯುಃ ತಸ್ಮಾತ್ ಸರ್ವಾಯುಷ ಮುಚ್ಯತೆ ಸರ್ವಮೇವ ತ ಆಯುರ್ಯಯಂತಿ ಯೇ ಪ್ರಾಣ ಏ ಪ್ರಾಣಂ ಬ್ರಹ್ಮೋಪಾಸತೆ ಪ್ರಾಣೋ ಹಿ ಭೂತಾನಾಂ ಆಯುಃ ತಸ್ಮಾತ್ ಸರ್ವ ಆಯುಷಂ ಉಚ್ಯತೆ ಇತಿ ತಸ್ಯ ಏಷ ಏವ ಶರೀರ ಆತ್ಮ ಯಹ ಪೂರ್ವಸ್ಯ ಅನ್ನೋದು ಆ ಶ್ಲೋಕದ ರೂಪದಲ್ಲಿ ಅದರ ವಿಸ್ತಾರ ಇದೆ. ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾನೆ, ಆ ಅನಿರುದ್ಧ ರೂಪಿ ಪರಮಾತ್ಮನಿಗಿಂತ ಇನ್ನೊಂದು ರೂಪ ಬೇರೆ ಅಂದ್ರೆ ಶಕ್ತಿಯಲ್ಲಿ ಆಗಲಿ ಬೇರೆ ದೇವತೆ ಅಂತಲ್ಲ, ಅನ್ಯೋ ಅಂತರ ಆತ್ಮ ಪ್ರಾಣಮಯ, ಪ್ರಾಣಮಯ ಅನ್ನುವ ಇನ್ನೊಂದು ರೂಪ ಪುರುಷ ರೂಪ ಒಂದು ಧಾರಣೆ ಮಾಡಿದ್ದಾನೆ ಅವನನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸತ್ಯಪದ ಜಗತ್ ಸೃಷ್ಟಿ ಯಾವ್ದು ಸತ್ಯವಾದ ಜಗತ್ತಿನ ಸೃಷ್ಟಿಯನ್ನು ಮಾಡುವಂತಹ ಸೃಷ್ಟಿ ಪ್ರಕರಣದ ಅಂತರ್ಯಾಮಿ ರೂಪ, ಅದೇ ವಿಧವಾಗಿ ಅನ್ನಮಯ ಪ್ರಕರಣ ಅಂತ ಈ ಎರಡರಿಂದಲೂ ಪ್ರತಿಪಾದಿತನಾಗಿರುವಂತಹ ಆ ಪರಮಾತ್ಮ ಯಾವನಿದ್ದಾನೋ ಅವನು ಈ ದೇಹದಲ್ಲಿ ಅನ್ನ ವಿಕಾರ ಆಗ್ತಾ ಇದೆ. ಈ ಅನ್ನಮಯ ಕೋಶ ಅನ್ನೋದೆಲ್ಲಿದೆ, ದೇಹದಲ್ಲಿ ಈ ಕೋಶಗಳಿದೆ ನೋಡ್ರಿ, ಅವು ವೆಲ್ ಡಿಫೈನ್ಡ್ ಅಲ್ಲ. ನಮ್ಮ ದೇಹದಲ್ಲಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಅಂತ ಹೇಳಿದಾಗ ಆ ಅನ್ನಮಯ ಕೋಶ ಅನ್ನದಿಂದ ಈ ದೇಹಕ್ಕೆ ಬರುವಂತಹ ಯಾವ ಯಾವ ವಿಕಾರಗಳಿದೆ ಅವೆಲ್ಲವನ್ನು ನಿಯಮನ ಮಾಡುವಂತಹ ಒಂದು ರೂಪ. ಸೊ ಆ ಅನ್ನಮಯ ರಸ ರೂಪ ಅದು ಅನಿರುದ್ಧ ರೂಪ ಪರಮಾತ್ಮನಿಂದ ನಿಯಾಮಕನಾಗಿದ್ದಾನೆ. ಅವನಿಂದ ನಿಯಮಿತವಾಗಿರುವಂಥದ್ದು ಅವನಿಗಿಂತ ಬೇರೆಯಾಗಿರುವಂತಹ ಅವನ ಒಳಗಿರುವಂತಹ ಪ್ರಾಣಮಯ ಶಬ್ದ ವಾಚ್ಯನಾದ ಪ್ರದ್ಯುಮ್ನ ರೂಪಿ ಭಗವಂತನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರದ್ಯುಮ್ನ ರೂಪಿ ಭಗವಂತ ಅವನು ಅದಕ್ಕೆ ನಿಯಾಮಕನಾಗಿದ್ದಾನೆ. ಈ ಪ್ರಾಣಮಯ ಕೋಶದಲ್ಲಿರುವಂತಹ ಯಾವ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇದ್ದಾನೋ ಅವನ ಒಳಗೆ ಅನ್ನಮಯ ಕೋಶ ನಿಯಾಮಕನಾದ ಅನಿರುದ್ಧ ರೂಪಿ ಪರಮಾತ್ಮ ಅವನು ಅದರ ಒಳಗೆ ಇದ್ದಾನೆ. ಅಂದ್ರೆ ಪ್ರದ್ಯುಮ್ನ ಒಳಗೆ ಅನಿರುದ್ಧ, ಪ್ರದ್ಯುಮ್ನ ಒಳಗೆ ಪ್ರದ್ಯುಮ್ನ ರೂಪಿ ಯಾವುದು? ಇದು ಪ್ರಾಣಮಯ ಕೋಶ. ಅಂದ್ರೆ ಪ್ರಾಣಮಯ ಕೋಶದ ಒಳಗೆ ಅನ್ನಮಯ ಕೋಶ ರೂಪ ಪರಮಾತ್ಮ ಇದ್ದಾನೆ ಅಂತೇಳಿ. ಇದು ಅದೇ ವಿಧವಾಗಿ ಅನ್ನಮಯ ಕೋಶ ಪರಮಾತ್ಮನ ಒಳಗೆ ಪ್ರಾಣಮಯ, ಒಬ್ಬರ ಒಳಗೆ ಒಬ್ಬರು, ಎರಡೂ ಕೂಡ ಇದೆ ಅಂತೇಳಿ. ಆದ್ದರಿಂದ ಇಲ್ಲಿ ಪ್ರದ್ಯುಮ್ನ ರೂಪಿ ಭಗವಂತನಿಂದ ಅನ್ನಮಯ ಕೋಶದ ಒಳಗಿರುವ ಅನಿರುದ್ಧ ರೂಪಿ ಪರಮಾತ್ಮ ಸ್ವಲ್ಪ ಕೂಡ ಜಾಗ ಬಿಡದಂತೆ ಸಂಪೂರ್ಣವಾಗಿ ವ್ಯಾಪ್ತನಾಗಿದ್ದಾನೆ. ಈ ಪ್ರಾಣಮಯ ಕೋಶದ ಒಳಗಿರುವ ಪ್ರಾಣಮಯ ಶಬ್ದದಿಂದ ವಾಚಿನಾಗಿರುವಂತಹ ಪ್ರದ್ಯುಮ್ನ ರೂಪಿ ಪರಮಾತ್ಮ ಒಂದು ಪುರುಷ ಆಕಾರದಲ್ಲಿದ್ದಾನೆ. ಇದು ಅನು ಅಯಂ ಪುರುಷ ಅಂತ ಹೇಳಿ, ಇದು ಅನು ಇಲ್ಲಿ ಅದಕ್ಕೆ ಅನುಗುಣವಾಗಿರುವಂತಹ ಪುರುಷ ರೂಪ. ಇದು ಹೇಗಿರುತ್ತೆ ಅಂದ್ರೆ ಆ ಪುರುಷ ರೂಪವನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಈ ಪುರುಷ ರೂಪಕ್ಕೆ ಹೇಗೆ ಅಂತ ಹೇಳಿದರೆ, ಅಲ್ಲಿ ಈ ಪ್ರಾಣಮಯ ಕೋಶ ಪ್ರದ್ಯುಮ್ನ ರೂಪಿ ಪರಮಾತ್ಮ ಏನಿದ್ದಾನೋ ಅವನ ಒಳಗಿರುವಂತಹ ಪುರುಷ ಆಕಾರದಲ್ಲಿರುವ ಆ ಪರಮಾತ್ಮನಿಗೆ ಅವನಿಗೆ ಈ ಶಿರಸ್ಸು ಇತ್ಯಾದಿಗಳ ಚಿಂತನೆಯನ್ನು ಮಾಡಬೇಕು. ಅದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಪ್ರಾಣಯೇವ ಶಿರಃ ವ್ಯಾನ ದಕ್ಷಿಣ ಪಕ್ಷ ಅಂತೇಳಿ. ಸೊ ಪ್ರಾಣ ಅವನ ಶಿರಸ್ಸೇ ಆಗಿದ್ದಾನೆ, ವ್ಯಾನ ಬಲ ಭುಜ, ಸೊ ದಕ್ಷಿಣ. ಸೊ ಆದ್ದರಿಂದ ವ್ಯಾನ ಅವನು ದಕ್ಷಿಣ ಪಕ್ಷ, ದಕ್ಷಿಣ ಭುಜಗಳಾಗಿದ್ದಾನೆ. ಅಪಾನ ಉತ್ತರ ಭುಜ, ವಾಮಭುಜ ಅದರಲ್ಲಿ ಅಪಾನ ರೂಪ ಪರಮಾತ್ಮ ಇದ್ದಾನೆ. ಆಕಾಶ ಆತ್ಮ ಅಂತೇಳಿ, ಆಕಾಶ ರೂಪ ಪರಮಾತ್ಮ ಅವನು ಕಂಪ್ಲೀಟ್ ಆಗಿ ವ್ಯಾಪ್ತನಾಗಿದ್ದಾನೆ ಅಂತೇಳಿ. ಸೊ ಉದಾನ ಅವನು ಆಕಾಶ ರೂಪ ಪರಮಾತ್ಮ ಉದಾನ ರೂಪದಲ್ಲಿ ಅವನಿದ್ದಾನೆ. ಆ ವಿಧವಾಗಿ ಪೃಥ್ವಿ ಪುಚ್ಛಂ ಪ್ರತಿಷ್ಠ ಅಂತೇಳಿ, ಅಂದರೆ ಪೃಥ್ವಿ ಅವನು ಸಮಾನ ರೂಪನಾಗಿ, ಪುಚ್ಛ ಅಂದ್ರೆ ಪಾದಗಳು, ಪುಚ್ಛ ಅಂದ್ರೆ ಕೊನೆಯಾಗಿರುವಂಥದ್ದು, ಕೊನೆಯಲ್ಲಿ ಪುಚ್ಛ ಬಾಲಕ್ಕೆ ಪುಚ್ಛ ಅಂತ ಕರೆ, ಯಾಕಂದ್ರೆ ಕೊನೆಯಲ್ಲಿರುವಂಥದ್ದು. ಅದಕ್ಕೆ ಪಾದಗಳಿಗೆ ಪುಚ್ಛ, ಪುಚ್ಛ ಅಂದ್ರೆ ಕೊನೆಯಾಗಿರುವಂಥದ್ದು, ಅದರಿಂದ ಪಾದಗಳಿಗೆ ಪುಚ್ಛ ಅಂತ ಕರಿತಾ ಇದ್ದಾರೆ. ಸೊ ಪುಚ್ಛಂ ಪ್ರತಿಷ್ಠ ಅಂದ್ರೆ ಪಾದಗಳು ಅಲ್ಲಿ ಪೃಥ್ವಿ ರೂಪದಲ್ಲಿ, ಪೃಥ್ವಿ ಪಾದ ಅಂತ ಭಗವಂತನಿಗೆ ವರ್ಣನೆ ಮಾಡುವುದು ನಾವು ಕೇಳಿದ್ದೀವಿ. ಆದ್ದರಿಂದ ಈ ಪೃಥ್ವಿ ನಾಮಕನಾದ ಪರಮಾತ್ಮ ಅವನು ಪಾದವಾಗಿ ಇದ್ದಾನೆ. ಅಂದ್ರೆ ನೋಡ್ರಿ, ಭಗವಂತನಿಗೆ ಭಗವಂತನ ಅವಯವಗಳಿಗೆ ಭೇದ ಇಲ್ಲ ಅಂತ ಹೇಳುವುದು ಆದರೆ ಆದ್ದರಿಂದಲೇ ಅವನ ಪಾದದಲ್ಲಿ ಒಂದು ರೂಪ, ಪಾದ ರೂಪದಲ್ಲಿ ಒಂದು ಪರಮಾತ್ಮ. ಆದ್ದರಿಂದ ಪ್ರತಿಯೊಂದರಲ್ಲಿಯೂ ಅವನೇ ಅವನ ಪಾದಗಳಾಗಿರುವಂಥದ್ದು, ಅವನೇ ಅವನ ತಲೆಯಾಗಿರುವಂಥದ್ದು. ಒಂದು ರೂಪ ಭಗವಂತನ ತಲೆ ರೂಪದಲ್ಲಿ ಇನ್ನೊಂದು ಭಗವಂತನ ರೂಪ. ಹೀಗೆ ಅದಕ್ಕೆ ಪಂಚನಾರಿ ಪಂಚತುರ್ಗ ಪಂಚನಾರಿ ತುರ್ಗ ಇವೆಲ್ಲ ಶಬ್ದಗಳ ಪ್ರಯೋಗ ಮಾಡ್ತಾರೆ ನೋಡ್ರಿ. ಅಂದ್ರೆ ಐದು ಮಂದಿ ನಾರಿಗಳ ರೂಪದಲ್ಲಿ ತುರ್ಗ ಆಕಾರವನ್ನು ಹೇಳುವುದು, ನವನಾರಿ ಕುಂಜರ, ಒಂಬತ್ತು ನಾರಿಗಳ ಆಕಾರದಲ್ಲಿ ಆನೆಯನ್ನು ಮಾಡುವ ಶಿಲ್ಪಕಲೆ ಯಾವುದು, ಇವು ಉದಾಹರಣೆಗಳಾಗಿ ಕೊಡ್ತಾರೆ. ಅಂದ್ರೆ ಒಂದೊಂದು ಅವಯವವು ಒಂದು ಭಗವಂತನ ರೂಪ, ಹೀಗೆ ಚಿಂತನೆ ಮಾಡುವುದು. ಆದ್ದರಿಂದ ಇವೆಲ್ಲವೂ ಕೂಡ ಆ ಭಗವಂತನ ಪುರುಷ ರೂಪದ ಚಿಂತನೆ ಮಾಡುವಾಗ ಆ ಪ್ರಾಣಮಯ ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಅವನ ಪುರುಷಾಕಾರದ ಚಿಂತನೆ ಮಾಡುವುದು, ಆ ವಿಧವಾಗಿ ನಾವು ಮಾಡಬೇಕು ಅಂಥೇಳಿ. ಆ ಪ್ರದ್ಯುಮ್ನ ಶಿರಸ್ಸು ಪ್ರಾಣನಲ್ಲಿ ಇರುವುದರಿಂದ ಜೀವರಿಗೆ ಅವರವರ ಯೋಗ್ಯತೆ ತಕ್ಕಂತೆ ಫಲವನ್ನು ಕೊಡುವುದರಿಂದ ಪ್ರಾಣ ಪ್ರಾಣ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಅದೇ ವಿಧವಾಗಿ ಅವನು ದಕ್ಷಿಣ ಬಾಹುನಲ್ಲಿ ವ್ಯಾನನಲ್ಲಿ ಇರೋದರಿಂದ, ವಿಶೇಷವಾಗಿ ಕ್ರಿಯೆಗಳಲ್ಲಿ ಪ್ರೇರಕನಾಗಿ ಇರೋದರಿಂದ ವ್ಯಾನ ವ್ಯಾನ ಕ್ರಿಯೆಗಳನ್ನು ಮಾಡಿಸುವಂಥದ್ದು, ವ್ಯಾನನಾಮಕನಾಗಿದ್ದಾನೆ. ಅವನ ಎಡಭುಜ ವಾಮಬಾಹು ಯಾವುದಿದೋ ಅಲ್ಲಿ ಅಪಾನದಲ್ಲಿ ಇರೋದರಿಂದ, ಆ ಅಪಾನ ರೂಪ ಪರಮಾತ್ಮ ಭಕ್ತರ ದೋಷಗಳನ್ನು ಪರಿಹಾರ ಮಾಡುವಂತಹ ರೂಪ. ಅಪಾನ ಅಂದ್ರೆ ಹೋಗಲಾಡಿಸುವಂಥದ್ದು, ಏನು ದೋಷಗಳನ್ನು ಹೋಗಲಾಡಿಸುವಂಥದ್ದು ಪರಿಹಾರ ಮಾಡುತ್ತಾದ್ದರಿಂದ ಅಪಾನ ಅಂತ ಅಲ್ಲಿ ಕರೆಯಲ್ಪಟ್ಟವನಾಗಿದ್ದಾನೆ. ಅದೇ ವಿಧವಾಗಿ ಆಕಾಶ ಶಬ್ದ ವಾಚಿನಾಗಿರುವಂತಹ ಉದಾನದಲ್ಲಿರುವಂತಹ ಪ್ರದ್ಯುಮ್ನ ಮಧ್ಯದೇಹದಲ್ಲಿ ಯಾವುದಿದೋ ಅದು ಎಲ್ಲ ವಸ್ತುಗಳಿಗೆ ಅವಕಾಶವನ್ನು ಕೊಡುತ್ತೆ. ಆದ್ದರಿಂದ ಅವಕಾಶವನ್ನು ಕೊಡುವಂಥದ್ದು ಅವಕಾಶ ಪ್ರದನ ಆಕಾಶ ಅವಕಾಶ ಕೊಡುತ್ತೆ. ಆದ್ದರಿಂದ ಉದಾನ ನಾಮಕ ಪರಮಾತ್ಮ ಆಕಾಶ ಶಬ್ದವಾಚಿನಾಗಿರುವವನು, ಆಕಾಶ ನಾಮ ಪರಮಾತ್ಮ ಉದಾನ ಶಬ್ದವಾಚ್ಯ, ಇವು ಇಂಟರ್ಚೇಂಜ್ ಮಾಡ್ತಾರೆ. ಆ ವಿಧವಾಗಿರುವಂತಹ ಭಗವಂತ ಅಲ್ಲಿದ್ದಾನೆ ಅಂತ ಹೇಳಿ ಹೇಳ್ತಾ, ಆಕಾಶ ಶಬ್ದ ವಾಚಿನಾಗಿರುವಂತಹ ಉದಾನದಲ್ಲಿರುವಂತಹ ಪ್ರದ್ಯುಮ್ನ ಮಧ್ಯದೇಹದ ಒಳಗಿದ್ದು ಎಲ್ಲ ವಸ್ತುಗಳಿಗೆ ಅವಕಾಶ ಕೊಡ್ತಾನೆ. ಆದ್ದರಿಂದ ಆಕಾಶ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ, ಆಕಾಶ ನಾಮಕನಾಗಿದ್ದಾನೆ ಉದಾನ ರೂಪಿ ಪರಮಾತ್ಮ. ಅದಾದ ಮೇಲೆ ಪೃಥ್ವಿ ಶಬ್ದ ವಾಚಿನಾದಂತಹ ಭಗವಂತ ಅವನು ಸಮಾನದ ಒಳಗೆ ಇದ್ದು ಪ್ರದ್ಯುಮ್ನ ಪಾದಗಳ ಆಗಿದ್ದು ಅಲ್ಲಿ ಎಲ್ಲಕ್ಕೂ ಪಾದ ಏನು ಮಾಡಿದ್ರೆ ಆಧಾರ ಕೊಡುತ್ತೆ, ಆಧಾರಕನಾಗಿದ್ದ ಅದಕ್ಕೆ ಪ್ರತಿಷ್ಠ ಪೃಥ್ವಿ ಪುಚ್ಛಂ ಪ್ರತಿಷ್ಠ ಪ್ರತಿಷ್ಠ ಪಾದ ಆಧಾರ ಭೂತವಾದ ಪೃಥ್ವಿ ಆಧಾರ, ನಮಗೆ ನಿಲ್ಲುವುದಕ್ಕೆ ಪೃಥ್ವಿ ಬೇಕು, ಭೂಮಿ ಬೇಕು. ಪಾದ ಆಧಾರವನ್ನು ತೋರು, ಆ ಭಗವಂತ ಪಾದ ರೂಪದಲ್ಲಿ ಇದ್ದಾನೆ ಅಂದ್ರೆ ಎಲ್ಲದಕ್ಕೂ ಆಧಾರಭೂತನಾಗಿದ್ದಾನೆ ಅಂತೇಳಿ. ಆದ್ದರಿಂದ ಪೃಥ್ವಿ ಶಬ್ದವಾಚ್ಯನಾಗಿದ್ದಾನೆ, ಸಮಾನದಲ್ಲಿದ್ದಾನೆ. ಸಮಾನ ಅನ್ನೋದು ಪ್ರದ್ಯುಮ್ನ ಪಾದಗಳು ಅದು ಆಗಿದ್ದು ಅವನು ಎಲ್ಲದಕ್ಕೂ ಆಧಾರನಾಗಿದ್ದಾನ. ಆದ್ದರಿಂದ ಆಧಾರ ಅಂತ ಪೃಥ್ವಿ ಪೃಥ್ವಿ ಆಧಾರ ತೋರಿಸುವಂಥದ್ದು ಅದು ಪೃಥ್ವಿ ನಾಮಕನಾಗಿ ಪರಮಾತ್ಮ ಅಲ್ಲಿದ್ದಾನೆ ಅಂತೇಳಿ. ಸಮಾನ ಪೃಥ್ವಿ ಪ್ರದ್ಯುಮ್ನ ಪಾದ ಇವು ಎಲ್ಲದರಲ್ಲಿಯೂ ನಾವು ಒಂದು ಚಿಂತನೆಯನ್ನು ಮಾಡಬೇಕು. ಹೀಗೆ ಒಂದು ಪುರುಷ ಆಕಾರವನ್ನು ನಾವು ಭಗವಂತನ ಆಕಾರವನ್ನು ಪ್ರಾಣಮಯ ಕೋಶದಲ್ಲಿ ಚಿಂತನೆ ಮಾಡಬೇಕಂಥೇಳಿ, ಈ ಪ್ರಾಣಮಯ ಕೋಶದ ಒಳಗೆ ಇದ್ದು ಪ್ರಾಣಮಯ ನಾಮಕನಾಗಿರುವಂತಹ ಈ ಪ್ರದ್ಯುಮ್ನ ರೂಪಿ ಪರಮಾತ್ಮ ಸಮಸ್ತ ಜಗತ್ತಿನ ಪ್ರವೃತ್ತಿಗೆ, ಹೇಗಾದರೆ ಅನಿರುದ್ಧ ರೂಪಿ ಪರಮಾತ್ಮ ಸೃಷ್ಟಿಗೆ ಕಾರಕನಾಗಿದ್ದಾನೋ ಹಾಗೆ ಸಮಸ್ತ ಜಗತ್ತಿನ ಪ್ರವೃತ್ತಿಗೆ ಸ್ಥಿತಿಗೆ ಕಾರಕನಾಗಿರುವಂತಹ ಈ ಪ್ರದ್ಯುಮ್ನ ರೂಪ ಪರಮಾತ್ಮನ ಚಿಂತನೆಯನ್ನು ನಾವು ಮಾಡಬೇಕು ಅಂಥೇಳಿ ಈ ಶ್ಲೋಕ ಹೇಳುತ್ತೆ. ಮನುಷ್ಯರೇ ಆಗಲಿ, ಪಶುಗಳಾಗಲಿ, ದೇವತೆಗಳೇ ಆಗಲಿ, ಯಾರ್ಯಾರಿದ್ದಾರೋ ಎಲ್ಲರ ಪ್ರಾಣಮಯ ಕೋಶದಲ್ಲಿ ಪ್ರಾಣಮಯ ನಾಮಕನಾಗಿ ಇದ್ದು ಪ್ರದ್ಯುಮ್ನ ರೂಪಿ ಪರಮಾತ್ಮ ಅವನು ಪ್ರೇರಣೆ ಕೊಡ್ತಾನೆ, ಅವನ ಪ್ರೇರಣೆಯಿಂದಲೇ ಅವರಿಗೆ ಹಿತ ಆಗೋದಾಗಲಿ, ಹಿತ ಪ್ರಾಪ್ತಿ ಆಗಲಿ, ಇಲ್ಲ ಅಹಿತ ನಿವೃತ್ತಿ ಆಗೋದಾಗಲಿ, ಅವರು ಬೇಸಿಕ ಸ್ಥಿತಿ ಕಾರ್ಯ ಪ್ರವರ್ತನೆ, ಎಲ್ಲರೂ ಹೇಗೆ ಹೇಗೆ ಪ್ರವರ್ತನೆ ಮಾಡಬೇಕು ಅನ್ನೋದನ್ನು, ಎಲ್ಲ ಜೀವರಾಶಿಗಳ ಜೀವನ ಪ್ರಕ್ರಿಯೆ ವಿಧಾನ ಪ್ರವೃತ್ತಿಯನ್ನು ಮಾಡಿಸುವಂಥದ್ದು ಪ್ರಾಣ. ಪ್ರಾಣವಿಲ್ಲದೆ ಇಲ್ಲದೆ ಪ್ರವೃತ್ತಿ ಇಲ್ಲ. ಆದ್ದರಿಂದ ಪ್ರಾಣ ಪ್ರವೃತ್ತಿಗೆ ಕಾರಣಭೂತವಾಗಿರುವಂಥದ್ದು. ಹೀಗೆ ಎಲ್ಲರಲ್ಲಿ ಪ್ರಾಣಿಗಳ ಒಳಗೆ, ಎಲ್ಲ ಪ್ರಾಣಿಗಳ ಒಳಗೆ, ಆ ಎಲ್ಲ ಪ್ರಾಣಿಗಳಂತ ಹೇಳಿದಾಗ ಮನುಷ್ಯರು ಮಾತ್ರ ಅಲ್ಲದೆ ತೃಣಜೀವಿಗಳನ್ನು ಹಿಡ್ಕೊಂಡು ದೇವತೆಗಳ ಒಳಗೂ ಕೂಡ ಎಲ್ಲರಿಗೂ ಕೂಡ ಅವರ ಪ್ರವೃತ್ತಿಗೆ ಕಾರಣಭೂತನಾಗಿರುವಂತಹ ಭಗವಂತ ಅವನು. ಅದರಿಂದ ನಾನು ಸರ್ವಾಯುಷ ಅಂತಲೂ ಕರೆಯೋ, ನಾನು ಸರ್ವಾಯುಷ ಸರ್ವಾಯುಷ ಅಂದ್ರೆ ಎಲ್ಲರಿಗೂ ಆಯುಷ್ಯನ್ನು ಉಂಟು ಮಾಡುವ. ಆಯುಷ್ ಅಂದ್ರೆ ಸ್ಥಿತಿ, ಆಯುಷ್ ಸ್ಥಿತಿಗೆ ಸಂಕೇತ. ಆಯುಷ್ ಇದೆ ಅಂದ್ರೆ ಸ್ಥಿತಿ ಇದೆ, ಸ್ಥಿತಿ ಇದೆ ಅಂದ್ರೆ ಆಯುಷ್ ಇದೆ ಅಂತೇಳಿ. ಆದ್ದರಿಂದ ಸರ್ವಾಯುಷ ಎಲ್ಲರಿಗೂ ಆಯುಷ್ ರೂಪದಲ್ಲಿ ಆಯುಷ್ ಕೊಡುವವನಾಗಿ ಇದ್ದಾನಾದ್ದರಿಂದ ಅವನಿಗೆ ಸರ್ವಾಯುಷ ಸರ್ವರಿಗೂ ಆಯುಷ್ ನಾಮಕನಾಗಿರುವಂತ ಸರ್ವಾಯುಷ ಅನ್ನುವ ಹೆಸರು. ಆ ಹೆಸರಿನಿಂದ ಭಗವಂತ ಕರೆಯಲ್ಪಟ್ಟವನಾಗಿದ್ದಾನೆ. ಯಾರಾದರೆ ಪ್ರಾಣಮಯ ರೂಪ ಪರಮಾತ್ಮ ಈ ಪ್ರದ್ಯುಮ್ನ ರೂಪ ಪರಮಾತ್ಮನನ್ನು ಪೂರ್ಣ ಪೂರ್ಣ ಅಂದ್ರೆ ಎವ್ರಿಥಿಂಗ್ ಎವ್ರಿಥಿಂಗ್ ಅಂತ ಹೇಳಿದ್ರೆ ಅವನಲ್ಲಿ ಇನ್ನು ಶಾರ್ಟ್ ಕಮಿಂಗ್ ಯಾವುದು ಇಲ್ಲ ಅಂತ ಯಾರಾದರೆ ಪರ್ಫೆಕ್ಟ್ ಅಂತ ನೋಡ್ರಿ, ಆ ವಿಧವಾಗಿ ಯಾರು ಉಪಾಸನೆ ಮಾಡ್ತಾರೋ ಅವರು ಮೋಕ್ಷವನ್ನು ಪಡಿತಾರೆ ಅಂಥೇಳಿ. ಸೊ ಪ್ರಾಣಮಯನ ಎಲ್ಲ ಜೀವರಾಶಿಗಳಿಗೆ ಜೀವನ ಪ್ರದನಾಗಿದ್ದಾನೆ, ಆದ್ದರಿಂದಲೇ ಅವನು ಸರ್ವಾಯುಷ ಅಂತ ಕರೆಯಲ್ಪಡ್ತಾ ಇದ್ದಾನೆ ಅಂಥೇಳಿ ಅಲ್ಲಿ ಈ ಶ್ಲೋಕಗಳು ನಮಗೆ ಅದರ ಉಪನಿಷತ್ ವಾಕ್ಯವನ್ನು ವಿಸ್ತಾರವನ್ನು ಹೇಳ್ತಾ ಇದ್ದಾರೆ. ಸೊ ಅನಿರುದ್ಧ ಅನ್ನಮಯ ಕೋಶಕ್ಕೆ ಆತ್ಮ ನಿಯಾಮಕನಾಗಿ ಹೇಗಿದ್ದಾನೋ ಆ ಅನಿರುದ್ಧನನ್ನೇ ಶರೀರವನ್ನಾಗಿ ಮಾಡಿಕೊಂಡು ಈ ಪ್ರಾಣಮಯ ಕೋಶ ಒಳಗಿರುವ ಪ್ರದ್ಯುಮ್ನ ಅವನು ನಿಯಾಮಕ, ಆತ್ಮ ನಿಯಾಮಕ, ಸ್ವಾಮಿ, ಒಡೆಯನಾಗಿ ಇದ್ದಾನೆ ಅನ್ನುವುದು ಇದು ಎರಡನೇ ಚಿಂತನೆ. ಸೊ ಅದಾದ ಮೇಲೆ ಈ ವಿಧವಾಗಿ ಅನ್ನಮಯ ಪ್ರಾಣಮಯ ಅಂತೇಳಿ ಅದಾದ ಮೇಲೆ ಆ ಪ್ರಾಣಮಯದಿಂದ ನೆಕ್ಸ್ಟ್ ಮನೋಮಯ ಕೋಶದ ಪ್ರವೇಶ ಹೀಗೆ ಮಾಡ್ತಾರೆ. ತಸ್ಮಾದ್ವಾ ಇದೇ ವಿಧವಾಗಿ ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋ, ಎಲ್ಲ ಕಡೆ ಆತ್ಮ ಅನ್ನಮಯ, ಆತ್ಮ ಪ್ರಾಣಮಯ, ಆತ್ಮ ಮನೋಮಯ, ಆತ್ಮ ಶಬ್ದ ಕೋಶಗಳಿಗೆ ಅನ್ವಯ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಈ ಉಪನಿಷತ್ ವಾಕ್ಯಗಳು ಸ್ಪಷ್ಟವಾಗಿ ಹೇಳುತ್ತೆ ಈ ಹೆಸರುಗಳೆಲ್ಲ ಒಂದು ಅತ್ಯದ್ಭುತವಾದ ಸರ್ವನಿಯಾಮಕನಾದ ಆ ಭಗವಂತನಿಗೆ ತಿಳಿಸಿಕೊಡುವ ಶಬ್ದಗಳೇ ಆಗಿದೆ ಅಂತ ಉಪನಿಷತ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡ್ರಿ. ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋ ಅಂತರ ಆತ್ಮ ಮನೋಮಯ, ಮನೋಮಯ ಅನ್ನೋದು ಕೂಡ ಆತ್ಮ ನಿಯಾಮಕನಾಗಿ ಎಲ್ಲದರ ಒಳಗೆ ಅಂತರ್ಯಾಮಿಯಾಗಿ ಇರುವಂತಹ ಈ ಪ್ರಾಣಮಯಕ್ಕಿಂತ ಬೇರೆಯಾಗಿರುವಂತಹ ಅನ್ಯ ಅಂತರ ಆತ್ಮ ಮನೋಮಯ ಅಂಥೇಳಿ ತೇನ ಏಷ ಪೂರ್ಣ. ಮತ್ತು ಇದೇ ವಿಧವಾಗಿ ಮುಂದೆ ಹಾಗೂ ಅದೇ ವಿಧವಾಗಿ ನಾವು ಇಲ್ಲಿ ಚಿಂತನೆಯನ್ನು ಮಾಡಬೇಕು. ಅಂದರೆ ಹಿಂದೆ ಹೇಳಿದಂತೆ ನಾವು ಸಮಸ್ತ ವಸ್ತುಗಳ ಅಶೇಷ ಸಾಮಾನ್ಯವಾದ ವಿಶೇಷ ವಿಷಯ ಜ್ಞಾನತ್ವ ಅನ್ನುವ ಲಕ್ಷಣ, ಹಾಗಾದರೆ ಮೊದಲು ಸೃಷ್ಟಿಯಿಂದ ಸ್ಥಿತಿಗೆ ಬಂದಿದ್ದೀವೋ, ಸ್ಥಿತಿಯಿಂದ ಸ್ಥಿತಿಯ ಲಕ್ಷಣ ಏನಂದರೆ ಎಲ್ಲ ವಸ್ತುಗಳಿಗೆ ಕೂಡ ಒಂದನ್ನು ಬಿಡದೆ ಎಲ್ಲದಕ್ಕೂ ಕೂಡ ವಿಶೇಷವಾಗಿ ಅದರ ಇರುವಿಕೆಗೆ ಹೇಗೆ ಕಾರಣ ಸ್ಥಿತಿ ಕಾರಣನೇ ಆಗಿದ್ದಾನೋ ಅದೇ ವಿಧವಾಗಿ ಆ ನೆಕ್ಸ್ಟ್ ಆ ಜ್ಞಾನ ಲಕ್ಷಣವಾಗಿರುವಂಥದ್ದು ವಿಶೇಷ ವಿಷಯ ಜ್ಞಾನ ಕೊಡಬೇಕಂದ್ರೆ ಅದಕ್ಕೆ ಚಿಂತನೆ ಬೇಕು, ಮನಸ್ಸು ಬೇಕು. ಅದರಿಂದ ಆ ಪ್ರಾಣದಿಂದ ಮನೋಮಯ ಮನೋಮಯ ಕೋಶ ಅದರಿಂದ ಲಕ್ಷಣದ ಯುಕ್ತನಾದಂತಹ ಪ್ರಾಣಮಯ ಪ್ರಕರಣ ಪ್ರತಿಪಾದ್ಯನಾಗಿರುವಂತಹ ಪ್ರಾಣಮಯ ಕೋಶದ ಒಳಗಿರುವಂತಹ ಪ್ರದ್ಯುಮ್ನಕ್ಕಿಂತ ಬೇರೆಯಾಗಿರುವಂತಹ ಇನ್ನೊಂದು ರೂಪ ಅವನ ಒಳಗೆ ವ್ಯಾಪಿಸಿ ಮನೋಮಯ ಕೋಶದ ಒಳಗಿರುವಂತಹ ಜ್ಞಾನ ಪ್ರಚುರನಾಗಿರುವಂತಹ ಮನೋಮಯ ಅಂತ ಕರೆಯಲ್ಪಡುವಂತಹ ಆ ಭಗವಂತನ ರೂಪದ ಚಿಂತನೆ ಇದು ಸಂಕರ್ಷಣ ರೂಪ. ಸಂಕರ್ಷಣ ಸಂಕರ್ಷಣ ಅದಕ್ಕೆ ಸಂಕರ್ಷಣ ಯಾರ ಒಳಗಿದ್ದಾನೋ ಆ ರುದ್ರದೇವರು ಮನೋನಿಯಾಮಕರು. ಅದೇ ರುದ್ರದೇವರು ಮನೋನಿಯಾಮಕರು, ಆ ರುದ್ರದೇವರಿಗೆ ಆ ಶಕ್ತಿಯನ್ನು ಕೊಟ್ಟವನು ಆ ರುದ್ರ ಅಂತರ್ಗತನಾಗಿ ನಿಯಾಮಕನಾಗಿರುವ ಸಂಕರ್ಷಣ ರೂಪ ಪರಮಾತ್ಮ. ಆದ್ದರಿಂದ ಈ ಸಂಕರ್ಷಣ ರೂಪ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಈ ಪ್ರಾಣಮಯಕ್ಕಿಂತ ಬೇರೆಯಾದಂತಹ ಮನೋಮಯ ಕೋಶಕ್ಕೆ ನಿಯಾಮಕನಾಗಿರುವಂಥವನು ಮನೋಮಯ ನಾಮಕನೂ ಆಗಿರುವಂತಹ ಸಂಕರ್ಷಣ ರೂಪಿ ಪರಮಾತ್ಮ. ಇದು ಮೂರನೇ ರೂಪದ ಚಿಂತನೆ. ಸೊ ಇದು ಈ ನಾವು ಚಿಂತನೆ ಮಾಡಬೇಕು. ಈ ಸಂಕರ್ಷನಿಂದ ಪ್ರಾಣಮಯ ಕೋಶದ ಒಳಗಿರುವಂತಹ ಪ್ರಾಣಾಯಕನಾದ ಪ್ರದ್ಯುಮ್ನ ಸ್ವಲ್ಪ ಕೂಡ ಅವಕಾಶವಿಲ್ಲದಂತೆ ಪೂರ್ಣನಾಗಿದ್ದಾನೆ. ಅಂದ್ರೆ ನೋಡ್ರಿ, ಇದು ಭಗವಂತನ ಒಂದು ನಾವು ಅಚಿಂತ್ಯದ್ಭುತ ಶಕ್ತಿ ಅಂತ ಹೇಳೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲ ಅಂದ್ರೆ ನಾವು ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ರೂಪದ ಒಳಗೆ ಇನ್ನೊಂದು ರೂಪ ಪೂರ್ಣವಾಗಿರುವುದು ಇದು ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಾಗಿರುವಂಥದ್ದು. ಸೊ ಒಂದೊಂದರ ಒಳಗೆ ಅನ್ನಮಯದ ಒಳಗೆ ಪ್ರಾಣಮಯ ಪ್ರಾಣಮಯ ಒಳಗೆ ಅನ್ನಮಯ ಅನ್ನಮಯ ಪ್ರಾಣಮಯ ಇದ್ದರೂ ಕೂಡ ಇಬ್ಬರು ಕೂಡ ಸಂಕರ್ಷಣ ಪರಮಾತ್ಮ ಮನೋಮಯ ಕೋಶದಲ್ಲಿ ನಿಯಾಮಕನಾಗಿರುವವನು ಅವನ ಒಳಗೆ ಇವರ ವ್ಯಾಪ್ತಿ, ಹೀಗೆ ಒಬ್ಬರ ಒಳಗೆ ಇನ್ನೊಬ್ಬರ ವ್ಯಾಪ್ತಿ, ಅದೇ ಎಲ್ಲವೂ ಭಗವಂತ, ಅವನೇ ಅವನದೇ ರೂಪ. ಇದರ ಚಿಂತನೆ ಮಾಡಬೇಕಂತ ಹೇಳಿದ್ರೇನೆ ಒಂದು ವಿಸ್ಮಯವಾದ ಒಂದು ಪರಿಸ್ಥಿತಿ. ಆದ್ದರಿಂದ ಇಂತಹ ಜ್ಞಾನ ಪ್ರಚುರನಾಗಿರುವಂತಹ ಮನೋಮಯ ನಾಮಕನಾಗಿರುವಂತಹ ಸಂಕರ್ಷಣ ಪರಮಾತ್ಮ ಅವನಿಂದ ಈ ಪ್ರಾಣಮಯ ಕೋಶ ಪ್ರದ್ಯುಮ್ನ ಸ್ವಲ್ಪ ಕೂಡ ಅವಕಾಶವಿಲ್ಲದಂದ್ರೆ ಪೂರ್ಣವಾಗಿ ಪೂರ್ಣ ವ್ಯಾಪಿಸಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ತೇನ ಏಷ ಪೂರ್ಣ ತುಂಬಿದ್ದಾನೆ ಅಂತೇಳಿ. ತುಂಬ ವ್ಯಾಪಿಸಿದ್ದಾನೆ ಅಂದ್ರೆ ಸ್ವಲ್ಪ ಜಾಗವು ಬಿಡದೆ ಈ ಪೂರ್ಣವಾಗಿ ವ್ಯಾಪಿಸಿದ್ದಾನೆ. ಈ ಮನೋಮಯ ನಾಮಕನಾಗಿರುವಂತಹ ಸಂಕರ್ಷಣ ಅವನ ಪುರುಷಾಕಾರದ ಚಿಂತನೆಯನ್ನು ಮತ್ತು ನಾವು ಮಾಡಬೇಕು. ಅವನ ಪುರುಷಾಕಾರದ ಚಿಂತನೆ ಅದನ್ನು ನಾವು ಹೇಗೆ ಮಾಡಬೇಕು ಅಂತ ಹೇಳಿದಾಗ, ಆ ನೋಡು ಒಬ್ಬರ ಪುರುಷಾಕಾರವನ್ನು ಪೂರ್ಣ ವ್ಯಾಪ್ತಿ ಅಂತ ಹೇಳಿದ, ಪೂರ್ಣ ವ್ಯಾಪ್ತಿ ಅಂತ ಹೇಳಿದಾಗ ಆ ಪುರುಷಾಕಾರ ಯಾವುದು, ಒಂದು ಪುರುಷಾಕಾರದ ಒಳಗೆ ಇನ್ನೊಂದು ಪುರುಷಾಕಾರ ಪೂರ್ಣವಾಗಿ ವ್ಯಾಪ್ತವಾಗಿದೆ ಅಂದ್ರೆ ಸ್ವಲ್ಪವೂ ಜಾಗ ಬಿಡದೆ ವ್ಯಾಪ್ತವಾಗಿದೆ ಅಂತ ಹೇಳಿದ್ರೆ, ಆ ಪುರುಷಾಕಾರಗಳಲ್ಲಿ ನಾವು ಒಂದು ಪುರುಷಾಕಾರವನ್ನು ಅನುಸರಿಸಿ ಇನ್ನೊಂದು ಪುರುಷಾಕಾರ ಅದನ್ನು ಅನುಸರಿಸಿ ಅದಕ್ಕೆ ಅನು ಅನು ಪುರುಷ ವಿಧತಾಂ ಅನು ಅಯಂ ಪುರುಷ ವಿಧ ಅಂತ ಹೇಳಿದ್ದ ನೋಡ್ರಿ. ಇಲ್ಲಿ ಹೇಳುವಾಗ ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯ ತೇನ ಏಷ ಪೂರ್ಣ ಸವ ಏಷ ಪುರುಷ ವಿಧಯೇವ ತಸ್ಯ ಪುರುಷ ವಿಧತಾಂ ಅನ್ವಯಂ ಪುರುಷ ವಿಧ. ಒಂದು ಪುರುಷನ ಒಳಗೆ ಇನ್ನೊಂದು ಪುರುಷನ ಆಕಾರ ಇರುವಾಗ ಆ ಪುರುಷಾಕಾರವನ್ನು ಅನುಸರಿಸಿ ಇನ್ನೊಂದು ಪುರುಷಾಕಾರ, ಒಂದು ಪುರುಷಾಕಾರವನ್ನು ಅನುಸರಿಸಿ ಇನ್ನೊಂದು ಪುರುಷಾಕಾರ, ಒಂದನ್ನು ಅನುಸರಿಸಿ ಇನ್ನೊಂದು. ತಸ್ಯ ಯಜುರೇವ ಶಿರಃ ಋಗ್ ದಕ್ಷಿಣ ಪಕ್ಷ ಸಾಮೋತ್ತರ ಪಕ್ಷ ಆದೇಶ ಆತ್ಮ ಅಥರ್ವಾಂಗಿರಸ ಪುಚ್ಛಂ ಪ್ರತಿಷ್ಠ ಅಂತೇಳಿ. ಇದರ ವಿಸ್ತಾರ ಏನು ಅಂತ ಹೇಳುವಾಗ ಅದಕ್ಕೆ ತದಪ್ಯೇಷ ಶ್ಲೋಕೋ ಭವತಿ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕದಾಚನ ಇತಿ ತಸ್ಯ ಏಷ ಏವ ಶಾರೀರ ಆತ್ಮ ಯಹ ಪೂರ್ವಸ್ಯ ಅಂತೇಳಿ. ಇಲ್ಲಿ ಹೇಳುವಾಗ ಈ ಮನೋಮಯ ನಾಮಕನಾದ ಸಂಕರ್ಷಣರು ಪುರುಷಾಕಾರನಾಗಿರುವಾಗ ಅವನ ಪುರುಷಾಕಾರವನ್ನು ಅನುಸಾರ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಪ್ರಾಣಮಯ ನಾಮಕನಾದ ಪ್ರದ್ಯುಮ್ನ ಪುರುಷಾಕಾರ ಇರುತ್ತೆ, ಒಬ್ಬರನ್ನು ಅನುಸರಿಸಿ ಇನ್ನೊಬ್ಬರ ಪುರುಷಾಕಾರ. ಸೊ ಈ ಮನೋ ನಿಯಾಮಕನಾದ ಆ ಸಂಕರ್ಷಣರೂಪಿ ಪರಮಾತ್ಮನ ಶಿರಸ್ಸು ಅದು ಯಜುರ್ವೇದ ಪ್ರತಿಪಾದ್ಯನ ಆದ್ದರಿಂದಲೂ ಕೂಡ ಯಜ್ಞದಲ್ಲಿ ಕೊಡುವಂತಹ ಭಾಗವನ್ನು ಸ್ವೀಕಾರ ಮಾಡೋದ್ರಿಂದ ರುಜುಸ್ ಅನ್ನುವ ಹೆಸರಿಂದ ಹೊಂದಿದ ಅವನ ದಕ್ಷಿಣ ಪಕ್ಷ. ಈ ವಿಧವಾಗಿ ಶಿರಸ್ಸು ಯಜುರ್ವೇದ ಪ್ರತಿಪಾದ್ಯ, ಸೊ ಯಜುರ್ವೇದ ಅದೇ ಶಿರಸ್ಸಾಗಿರುವಂಥದ್ದು. ಯಜ್ಞದಲ್ಲಿ ಕೊಡುವಂತಹ ಭಾಗವನ್ನು ಸ್ವೀಕಾರ ಮಾಡೋದರಿಂದ ಯಜುಸ್ ಅಂತ ಹೆಸರನ್ನು ಪಡೆದಿದೆ. ಅವನ ದಕ್ಷಿಣ ಬಾಹು ಋಗ್ವೇದ ಪ್ರತಿಪಾದ್ಯ, ಆದ್ದರಿಂದ ಅರ್ಚನೆ ರುಚ್ ಅಂದ್ರೆ ಅರ್ಚನೆ, ಯಜು ಅಂದ್ರೆ ಯಜ್ಞ, ಯಜ್ಞದಲ್ಲಿ ಭಾಗ ಕೊಡೋದು. ಸೊ ಯಜು ಋಗ್ ಅನ್ನೋದು ವೇದಗಳ ಹೆಸರು ಒಂದು ಅಷ್ಟೇ ಅಲ್ಲದೆ ಆ ಶಬ್ದಗಳಲ್ಲಿ ಕೂಡ ಯಜ್ ಅಂದ್ರೆ ಯಜ್ಞ, ಯಜ್ಞ ಮಾಡೋದು, ಯಜ್ಞದಲ್ಲಿ ಭಾಗವನ್ನು ಕೊಡೋದು ಅದು ಯಜ್ ಅಂದ್ರೆ ಶಿರಸ್ಸು. ಶಿರಸ್ಸು ಯಜುರ್ವೇದ ಪ್ರತಿಪಾದ್ಯವಾದ್ದರಿಂದ ಯಜ್ಞದಲ್ಲಿ ಕೊಡೋ ಭಾಗವನ್ನು ಅದು ಸ್ವೀಕಾರ ಮಾಡೋದರಿಂದಲೂ ಕೂಡ ಯಜುಸ್ ಅಂತ ಹೆಸರು ಪಡೆದಿದೆ. ಅದೇ ವಿಧವಾಗಿ ದಕ್ಷಿಣ ಬಾಹು ತಗೊಂಡರೆ ಬಲ ಕೈ ಬಲಭುಜ ಅದು ಋಗ್ವೇದ ಪ್ರತಿಪಾದ್ಯ ಭಗವಂತ ಆಗಿರುವ ಕಾರಣದಿಂದ ಅರ್ಚನೆ ಸ್ವೀಕಾರ ಮಾಡುತ್ತೆ. ಹೀಗಾದರೆ ಶಿರಸ್ಸು ಯಜ್ಞದ ಕೊಡುವಂತಹ ಯಜ್ಞದಲ್ಲಿ ಕೊಡುವ ಭಾಗವನ್ನು ಸ್ವೀಕಾರ ಮಾಡೋದರಿಂದ ಶಿರಸ್ಸುಗೆ ಯಜುಸ್ ಅಂತ ಹೆಸರು. ಅದೇ ವಿಧವಾಗಿ ದಕ್ಷಿಣ ಬಾಹು ಋಗ್ವೇದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ, ಅಲ್ಲಿ ರುಚ್ ಅರ್ಚ ಆ ರುಕ್ ಅನ್ನೋದಕ್ಕೆ ಗುಣಸಂಧಿ ನೋಡ್ರಿ, ಮಹಾ ಋಷಿ ಮಹರ್ಷಿ ಆಗತ್ತೆ. ಋ ಅನ್ನುವುದು ಅದು ಸಂಧಿಯ ಪಡೆದಾಗ ಅದು ಅರ್ ಆಗತ್ತೆ, ಮಹಾ ಋಷಿ ಮಹರ್ಷಿ. ಅದೇ ವಿಧವಾಗಿ ಎಲ್ಲಾದ್ರೂ ಋಕಾರ ಬಂದಾಗ ರಾಜ ಋಷಿ ರಾಜರ್ಷಿ ಅಂತ ಬರುತ್ತೆ. ಋಣ ಅಂದ್ರೆ ಪಿತೃ ಋಣ ಪಿತ್ರಣ. ಸೊ ಈ ವಿಧವಾಗಿ ಕೆಲವು ಕಡೆ ಸಂಧಿ ಮಾಡುವಾಗ ಋಕಾರ ಅರ್ ಆಗತ್ತೆ, ಅದರಿಂದ ಋಕ್ ಅಂದ್ರೆ ಅರ್ಚ ಅನ್ನೋದು, ಋಕ್ನಿಂದ ಬಂದಿದ್ದೆ ಅರ್ಚ ಅನ್ನೋ ಶಬ್ದ. ಆದ್ದರಿಂದ ಅರ್ಚನೆ ಭಗವಂತ ಋಗ್ವೇದ ಪ್ರತಿಪಾದ್ಯನಾಗಿರುವ ಕಾರಣದಿಂದ ಎಲ್ಲರೂ ಮಾಡುವ ಅರ್ಚನೆಯನ್ನು ಸ್ವೀಕಾರ ಮಾಡೋದರಿಂದ ಋಕ್, ಅದಕ್ಕೆ ಋಕ್ ಮಂತ್ರಗಳು, ಋಕ್ ಮಂತ್ರಗಳಂದ್ರೆ ಅರ್ಚನೆ ಮಾಡಲಿಕ್ಕೆ ಉಪಯೋಗಿಸುವ ಮಂತ್ರಗಳಾದ್ದರಿಂದ ಅದಕ್ಕೆ ಋಕ್ ಅಂತ ಹೆಸರು. ಸೊ ಅದರಿಂದ ಋಕ್ ನಾಮಕನಾಗಿದ್ದಾನೆ. ಅವನ ಎಡಭುಜ ವಾಮಬಾಹು ಯಾವುದಿದೋ ಅದು ಸಾಮವೇದ ಪ್ರತಿಪಾದ್ಯನಾಗಿದ್ದು, ಸಾಮ ಅಂದ್ರೆ ನೋಡ್ರಿ ಸಾಮ ಸಮತ್ವವನ್ನು ಮಾಡುವಂತ. ಸೊ ಭಕ್ತರ ದೋಷಗಳನ್ನೆಲ್ಲವನ್ನು ದೂರ ಮಾಡಿ ಅವರನ್ನು ನಿರ್ದೋಷತ್ವ ವಿಷಯದಲ್ಲಿ ಸಮರನ್ನಾಗ ಅಂದ್ರೆ ಸಮಾನ ಮಾಡುವುದಂದ್ರೆ ಏನು, ಆ ದೋಷ ಅನ್ನೋದು ವೈಷಮ್ಯ, ಆ ವೈಷಮ್ಯವಿಲ್ಲದೆ ಮಾಡುವುದು ಸಮತ್ವ, ಅಂದ್ರೆ ದೋಷಗಳನ್ನು ದೂರ ಮಾಡುವ ಲಕ್ಷಣ. ಭಗವಂತ ಏನು ಮಾಡ್ತಾನೆ, ಅವನು ನಿರ್ದೋಷ ಎಲ್ಲವೂ ಮಿಕ್ಕವರ ದೋಷವನ್ನು ತೆಗೆಯುವವನು, ಅಂದ್ರೆ ನಿರ್ದೋಷತ್ವದ ವಿಷಯದಲ್ಲಿ ಅವರನ್ನು ಸಮಮಟ್ಟದಲ್ಲಿ ಅಂದ್ರೆ ಏನು ಸಮ ಅಂದ್ರೆ ಅವರಲ್ಲಿರುವ ದೋಷಗಳ ಅಪ್ಸ್ ಅಂಡ್ ದೋಷಗಳಂದ್ರೆ ಅಪ್ಸ್ ಅಂಡ್ ಡೌನ್ಸ್, ಆ ದೋಷಗಳ ಅಪ್ಸ್ ಅಂಡ್ ಡೌನ್ಸ್ ಇಲ್ಲದೆ ಆ ಸಮತ್ವ ಅಂದ್ರೆ ಒಂದು ಸಿಂಬಾಲಿಕ್ ಮೀನಿಂಗ್ ಅಂತೀವಿ ನೋಡ್ರಿ. ಸೊ ದೋಷವನ್ನು ಹೇಳುವಂಥದ್ದು ಅಪ್ಸ್ ಅಂಡ್ ಡೌನ್ಸ್, ಸಮತ್ವ ಅಂದ್ರೆ ಸಮತ್ವ ಬುದ್ಧಿ ಅಂದ್ರೆ ಟ್ರ್ಯಾಂಕ್ವಿಲಿಟಿ ಈಕ್ವಾನಿಮಿಟಿ ಅಂತೀವಿ ನೋಡ್ರಿ. ಆದ್ದರಿಂದ ಈ ಸಮತ್ವ ಅನ್ನೋದು ಉಂಟು ಮಾಡುವವನು, ಆದ್ದರಿಂದ ಸಾಮ ಸಾಂಶಬ್ದ ವಾಚನ ಆಗಿದ್ದಾನೆ ಅಂದ್ರೆ ದೋಷವನ್ನು ದೂರ ಮಾಡುವಂತಹ ಒಂದು ಭಗವಂತನ ರೂಪ. ಸೊ ಅದು ಅವನ ಮಧ್ಯದೇಹ ಅತ್ಯಂತ ವಿಸ್ತೃತವಾದ್ದರಿಂದಲೂ ಅತ್ಯಂತ ವಿಸ್ತೃತವಾದಂತಹ ಉಪದೇಶ ರೂಪವಾಗಿರುವುದರಿಂದ ಅಂದ್ರೆ ಏನಾಯ್ತು ಈಗ, ತಸ್ಯ ಎದುರು ಏವ ಶಿರಃ ಋಗ್ ದಕ್ಷಿಣ ಪಕ್ಷ ಸಾಮ ಉತ್ತರ ಪಕ್ಷ. ಸಾಮ ಅನ್ನುವುದು ಉತ್ತರ ಪಕ್ಷ, ಅವನ ಎಡಭುಜ, ಅದು ಭಕ್ತರಲ್ಲಿ ಅವನ ಉಪಾಸಕರಲ್ಲಿರುವ ದೋಷಗಳನ್ನು ದೂರ ಮಾಡುವುದರಿಂದ ಸಮತ್ವವನ್ನು ಉಂಟು ಮಾಡುವುದರಿಂದ ಅದು ಸಾಮ ಅಂತೇಳಿ. ಅದಾದ ಮೇಲೆ ಆದೇಶ ಆತ್ಮ, ಅದು ಆದೇಶ. ಆದೇಶ ಅಂದ್ರೆ ಏನು, ಉಪದೇಶ. ಆದೇಶ ಅಂದ್ರೆ ಉಪದೇಶ ಅಂದ್ರೆ ಉಪದೇಶ, ಅದು ಜ್ಞಾನ ಉಪದೇಶ ರೂಪವಾಗಿರುವಂತಹ ಅವನು ಅದು ಯಾವುದು ಅಂದ್ರೆ ಪಂಚರಾತ್ರದಲ್ಲಿರುವಂತಹ ಪ್ರತಿಪ. ಸೊ ಅವನು ಹೇಗಾದರೆ ಯಜುರ್ವೇದ ಪ್ರತಿಪಾದ್ಯ, ಋಗ್ವೇದ ಪ್ರತಿಪಾದ್ಯ, ಸಾಮವೇದ ಪ್ರತಿಪಾದ್ಯ ಆಗಿದ್ದಾನೋ ಹಾಗೆ ಅವನು ಪಂಚರಾತ್ರ ಪ್ರತಿಪಾದ್ಯನಾಗಿದ್ದಾನೆ. ಈ ಪಂಚರಾತ್ರಗಳ ಮೂಲಕವಾಗಿ ಉಪದೇಶಗಳನ್ನು ಕೊಡ್ತಾರೆ, ಆದ್ದರಿಂದ ಅತ್ಯಂತ ವಿಸ್ತಾರವಾಗಿರುವಂತಹ ಉಪದೇಶ ರೂಪಕವಾಗಿರುವಂತಹ ಪಂಚರಾತ್ರ ಅನ್ನೋದು ವಿಸ್ತಾರವಾದ ಉಪದೇಶ. ಆದೇಶ ಇಲ್ಲ ಉಪದೇಶ ಒಂದೇ, ಆ ಅನ್ನುವ ಶಬ್ದ ಆದೇಶದಿಂದಲೇ ಉಪದೇಶ. ಸೊ ಆದೇಶ ಅಂದ್ರೆ ಉಪದೇಶ ಅಂದ್ರೂ ಸಮಾನಾರ್ಥಕ. ಸೊ ಆದೇಶ ರೂಪ ಅಂತ ಹೇಳಿದಾಗ ಉಪದೇಶ ರೂಪ, ಒಂದು ವಿಸ್ತಾರವಾದ ಉಪದೇಶ ಎಲ್ಲಿ ಬರುತ್ತೆ ಅಂದರೆ ನಮಗೆ ಪಂಚರಾತ್ರದಲ್ಲಿ ಬರುತ್ತೆ. ಸೊ ಪಂಚರಾತ್ರದಲ್ಲಿ ವಿಸ್ತಾರವಾಗಿರುವಂತಹ ಉಪದೇಶ ಬರುತ್ತೆ. ಆದ್ದರಿಂದ ಆ ಪಂಚರಾತ್ರಗಳಿಂದ ಪ್ರತಿಪಾದ್ಯನಾಗಿ, ಹಾಗೆ ಋಗ್ವೇದ ಯಜುರ್ವೇದ ಪ್ರತಿಪಾದ್ಯ, ಋಗ್ವೇದ ಪ್ರತಿಪಾದ್ಯ, ಸಾಮವೇದ ಪ್ರತಿಪಾದ್ಯನಾಗಿದ್ದಾನೋ ಹಾಗೆ ಪಂಚರಾತ್ರ ಪ್ರತಿಪಾದ್ಯನಾಗಿದ್ದಾನೆ. ಪಂಚರಾತ್ರ ಪ್ರತಿಪಾದ್ಯನಾಗಿದ್ದಾನೆಂದ್ರೆ ಅದು ಉಪದೇಶ ರೂಪವಾದ ಪಂಚರಾತ್ರ ಉಪದೇಶ ರೂಪವಾಗಿ, ವಿಸ್ತಾರವಾದ ಉಪದೇಶ ರೂಪವಾಗಿರುವಂಥದ್ದು. ಆದ್ದರಿಂದ ಆ ಪಂಚರಾತ್ರದಲ್ಲಿ ಪ್ರತಿಪಾದ್ಯನಾಗಿರುವುದರಿಂದ ಅವನು ಆದೇಶ ಆದೇಶ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಸೊ ಆದೇಶ ಅನ್ನೋ ಹೆಸರು ಅಂದ್ರೆ ಯಜು ಅನ್ನುವ ಹೆಸರು ಯಾಕೆ ಬಂತು? ಯಜುಸಿನ ಸ್ವೀಕಾರ ಮಾಡೋದ್ರಿಂದ. ರುಕ್ ಅನ್ನೋದು ಅರ್ಚನೆ ಸ್ವೀಕಾರ ಮಾಡೋದ್ರಿಂದ. ಸಾಮವೇದ ಸಾಮ ಅನ್ನೋದು ಸಮತ್ವದ ಸ್ವೀಕಾರ ಮಾಡೋದ್ರಿಂದ, ಅಂದ್ರೆ ಉಪದೇ ಅದು ಮಾಡೋದರಿಂದ ಬರುವಂಥದ್ದು. ಸಾಮ ಶಬ್ದ ವಾಚನಾಗಿದ್ದಾನೆ. ಉಪದೇಶ ಆದೇಶ ಅದು ಪಂಚರಾತ್ರ ಪ್ರತಿಪಾದ್ಯನಾಗಿರುವುದರಿಂದ ಆ ಉಪದೇಶ ಅನ್ನುವ ಹೆಸರು. ಆ ಪಂಚರಾತ್ರ ಅನ್ನೋದು ಉಪದೇಶ ರೂಪಕವಾಗಿರುವಂಥದ್ದು, ಆದೇಶ ರೂಪಕವಾಗಿರುವಂಥದ್ದು. ಪಂಚರಾತ್ರ ಪ್ರತಿಪಾದ್ಯನಾಗಿದ್ದಾನಾದ್ದರಿಂದ ಅವನು ಆದೇಶ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಅವನ ಪಾದಗಳು ಅಧರ ಅಂದ್ರೆ ಪಾತಾಳದಲ್ಲಿರುವಂತಹ ಪ್ರಾಣಿಗಳನ್ನು ಪ್ರವರ್ತಿಸುವಂತೆ ಮಾಡೋದ್ದರಿಂದ ಅಥರ್ವ ನಾಮಕ ಅಂಗಿ ಅಂದ್ರೆ ಪ್ರಧಾನ ಆಗಿರುವಂತಹ ದೇವತೆಗಳಲ್ಲಿ ಶ್ರೇಷ್ಠನ ಆಗಿರುವುದರಿಂದ ಅಂಗಿರಸ 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 ಅಂಗಿ ಅಂತ ಹೇಳಿದ್ರೆ ಅಂಗಗಳು ಉಳ್ಳದ್ದು ಅಂಗಿ, ಅಂಗಗಳು ಅವಯವಗಳು ಅಂದ್ರೆ ಪ್ರಧಾನತ್ವವನ್ನು ಹೇಳುವಂಥದ್ದು. ಅಂಗಿ ಶಬ್ದ ಪ್ರಧಾನವನ್ನು ಹೇಳುತ್ತೆ. ಸೊ ಪ್ರಧಾನವಾದಂತಹ ದೇವತೆಗಳಲ್ಲಿ ಶ್ರೇಷ್ಠನಾಗಿ ಇರುವುದರಿಂದ ಅಂಗಿರಸ ಅಂಗಿಗಳಾದಂತಹ ಪ್ರಧಾನರಾದ ದೇವತೆಗಳ ಒಳಗೆ ಶ್ರೇಷ್ಠನಾಗಿರುವ ಕಾರಣದಿಂದ ಅವನು ಅಂಗಿರಸ ಅಂಗಿಗಳಿಗೆ ರಸ ನಾಮಕ ಶ್ರೇಷ್ಠ ನಾಮಕ ಅಂದ್ರೆ ದೇವತೆಗಳಲ್ಲಿ ಶ್ರೇಷ್ಠನಾದವನು. ದೇವತೆಗಳು ಯಾರು? ಅಂಗಿಗಳು. ಅಂಗಿಗಳಂದ್ರೆ ಪ್ರಧಾನ ದೇವತೆಗಳು. ಪ್ರಧಾನರಾಗಿರುವಂತಹ ದೇವತೆಗಳಿಗೆ ಅಂಗಿ ಅಂತ ಕರೀತಾರೆ. ಅವರ ಒಳಗೆ ಶ್ರೇಷ್ಠನಾಗಿರುವುದರಿಂದ ಪರಮಾತ್ಮನಿಗೆ ಅಂಗಿರಸ ಅಂದ್ರೆ ಅಂಗಿಗಳಲ್ಲಿ ರಸ ಶ್ರೇಷ್ಠನಾಗಿದ್ದಾನೆ. ಅಂಗಿರಸ ಭಗವಂತನಿಗೆ ಅಂಗಿರಸ ಹೆಸರು ಯಾಕೆ ಬಂತು? ಅಂಗಿಗಳು ಪ್ರಧಾನ ದೇವತೆಗಳು, ಅವರ ಒಳಗೆ ಶ್ರೇಷ್ಠನಾಗಿದ್ದಾನಾದ್ದರಿಂದ ಅವನು ಅಂಗಿರಸ. ಸೊ ಈ ವಿಧವಾಗಿ ಅಂಗಿರಸ ಅಂತ ಕರೆಯಲ್ಪಡುವ ಭಗವಂತ ಅವನು ಅಥರ್ವಣ ವೇದ ಪ್ರತಿಪಾದ್ಯ. ಅಂದ್ರೆ ಏನಾಯ್ತು? ಐದು ಐದರಿಂದ ಪ್ರತಿಪಾದ್ಯನಾಗಿರುವ, ಐದು ರೂಪಗಳಲ್ಲಿರುವ, ಆ ಐದು ಹೆಸರುಗಳಿಂದ ಕರೆಯಲ್ಪಡುವ, ಆ ಹೆಸರುಗಳಲ್ಲಿ ಐದು ಅವಯವಗಳ ಚಿಂತನೆ. ಸೊ ಶಿರಸ್ಸು, ದಕ್ಷಿಣ ಬಾಹು, ವಾಮಬಾಹು, ಮಧ್ಯದೇಹ, ಪಾದಗಳ ಚಿಂತನೆ, ಯಜುರ್ವೇದ, ಋಗ್ವೇದ, ಸಾಮವೇದ, ಪಂಚರಾತ್ರ, ಆಮೇಲೆ ಅಥರ್ವಣ ವೇದ. ಈ ವಿಧವಾಗಿ ಐದರ ಪ್ರತಿಪಾದ್ಯನಾಗಿರೋದರಿಂದ ಅವನು ಅಥರ್ವಾಂಗಿರಸ ಅಂದ್ರೆ ಅಥರ್ವ ವೇದದಿಂದ ಪ್ರತಿಪಾದ್ಯನಾಗಿ ಅಂಗಿಗಳು ಪ್ರಧಾನ ದೇವತೆಗಳ ಒಳಗೆ ರಸ ಶ್ರೇಷ್ಠನಾಗಿ ಇದ್ದಾನಾದ್ದರಿಂದ ಒಟ್ಟಾರೆ ಅವನಿಗೆ ಇರುವ ಹೆಸರು ಅಥರ್ವಾಂಗಿರಸ. ಅಥರ್ವದಿಂದ ಪ್ರತಿಪಾದ್ಯನಾಗಿ ಅಂಗಿಗಳಾದ ಪ್ರಧಾನ ದೇವತೆಗಳ ಒಳಗೆ ರಸನಾಗಿ ಶ್ರೇಷ್ಠನಾಗಿ ಇರೋ ಕಾರಣದಿಂದ ಅವನಿಗೆ ಅಥರ್ವಾಂಗಿರಸ ಪೂರ್ತಿ ಹೆಸರು. ಈ ಹೆಸರಿನಲ್ಲಿದ್ದು ಪಾದ ರೂಪದಲ್ಲಿ ಅವನು ಭಗವಂತ ಅಂದ್ರೆ ಆಧಾರಭೂತನಾಗಿ ಎಲ್ಲರಿಗೂ ಆಧಾರಭೂತನಾಗಿದ್ದಾನೆ ಅನ್ನೋದು ಇಲ್ಲಿ ಚಿಂತನೆ ಮಾಡಬೇಕಾಗಿದ್ದು. ಸೊ ಯಜುರಾದಿ ದೇವ ವೇದಗಳು ಯಾವುದಿದೋ ಅವನ ಒಂದೊಂದು ಅವಯವವನ್ನು ಪ್ರತಿಪಾದಿಸಲಿಕ್ಕಾಗತ್ತೆ ಹೊರತು ಸಂಪೂರ್ಣವಾಗಿ ಅವನನ್ನು ತಿಳಿಸಲಿಕ್ಕಾಗೋದಿಲ್ಲ ಅನ್ನುವ ಈಗ ಹೇಳುವಂತಹ ವಿಷಯದಲ್ಲಿ ಕೂಡ ನಾವು ಈ ಶ್ಲೋಕ ಅದಕ್ಕೆ ಬಂದಿದೆ. ಯಾವ ಮನೋಮಯ ನಾಮಕನಾಗಿರುವಂತಹ ಸಂಕರ್ಷಣ ಪರಮಾತ್ಮ ಇದ್ದಾನೋ ಅವನನ್ನು ಸಂಪೂರ್ಣವಾಗಿ ಪ್ರತಿಪಾದಿಸಲಿಕ್ಕೆ ಮನಸ್ಸಿನ ಒಳಗೆ ವೇದವಾಕ್ಗಳು ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಮಗೆ ಅಲ್ಲಿ ಪಿತೃವಾಚೋ ನಿವರ್ತಂತೆ ಅವೆಲ್ಲ ಬರುವಂಥದ್ದು. ಅಂದ್ರೆ ಇಷ್ಟಿದ್ದು ಕೂಡ ಅವು ಭಗವಂತನನ್ನು ಪೂರ್ತಿಯಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ತಿಳಿಸಿಕೊಡತ್ತೆ, ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡತ್ತೆ ಅಷ್ಟೇ. ಅದಕ್ಕೆ ಹೇಳಿದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದ ಬ್ರಹ್ಮಣೋ ವಿದ್ವಾನ್ ನ ವಿಭೇತಿ ಕದಾ ಜನಾ ಇತಿ ತಸ್ಯೇವ ಏಹ ಶರೀರ ಆತ್ಮ ಯಹ ಪೂರ್ವಸ್ಯ ಅಂತೇಳಿ. ಆದ್ದರಿಂದ ಇವೆಲ್ಲವೂ ಕೂಡ ಯಾವ ಕೂಡ ಅವನು ಒಂದೊಂದು ಅವಯವನ್ನು ಪ್ರತಿಪಾದಿಸಕ್ಕೆ ಹೊರತು ಸಂಪೂರ್ಣವಾಗಿ ಅವನನ್ನು ಯಾವುದು ಕೂಡ ಪ್ರತಿಪಾದನೆ ಇದು ಸಿಂಬಾಲಿಕ್ ಆಗಿ ನೋಡ್ರಿ. ಒಂದೊಂದು ಅವಯವನ್ನು ಪ್ರತಿಪಾದನೆ ಮಾಡುತ್ತೆ ಅರ್ಥ ಏನು? ಇಟ್ ಇಸ್ ಸಿಂಬಾಲಿಕಲಿ ರೆಪ್ರೆಸೆಂಟಿಂಗ್. ಯಾವುದು ಕೂಡ ಅವನು ಪೂರ್ಣವಾಗಿ ಪ್ರತಿಪಾದನೆ ಮಾಡಲಕ್ಕೆ ಸರಿ ಎಲ್ಲವೂ ಸೇರಿ ಪೂರ್ಣವಾಗಿ ಪ್ರತಿಪಾದನೆ ಮಾಡುತ್ತಾ ಅಂತ ಹೇಳಿದ್ರೆ ಎಲ್ಲವೂ ಎಲ್ಲ ಅವಯವಗಳನ್ನು ಹೇಳಿದಂತೆ ಆಯ್ತೇ ಹೊರತು ನಿಜವಾಗಿ ಪೂರ್ಣವಾಗಿ ಪ್ರತಿಪಾದನೆ ಮಾಡಲಕ್ಕೆ ಆಗೋದಿಲ್ಲ. ಯಥೋವಾಚೋ ನಿವರ್ತಂತೆ ಅನ್ನುವ ಅಂದ್ರೆ ಎಲ್ಲಿ ಆದರೆ ಭಗವಂತನನ್ನು ಪೂರ್ಣವಾಗಿ ಯಾವುದು ಕೂಡ ತಿಳಿಸಲಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ವಿಷಯವನ್ನು ಕೂಡ ಈ ಮನೋಮಯ ಕೋಶ ಭಗವಂತನ ರೂಪ ಚಿಂತನೆಯಿಂದ ನಮಗೆ ಗೊತ್ತಾಗುವಂತ ವಿಷಯವಾಗಿದೆ. ಸೊ ಮನೋಮಯ ನಾಮಕನಾಗಿರುವಂತಹ ಸಂಕರ್ಷಣೂಪಿ ಪರಮಾತ್ಮನನ್ನು ಸಂಪೂರ್ಣವಾಗಿ ಪ್ರತಿಪಾದಿಸಲಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಮನಸ್ಸಿನ ಜೊತೆಗೆ ವೇದ ವಾಕುಗಳು ಎಲ್ಲವೂ ಕೂಡ ನಿವರ್ತಂತೆ ಹಿಂತಿರುಗತ್ತೆ ಅಂದ್ರೆ ದೇ ಫೇಲ್ ಟು ಕಂಪ್ಲೀಟ್ಲಿ ಡಿಸ್ಕ್ರೈಬ್ ಪರಮಾತ್ಮ ಅನ್ನೋದು ನಮಗೆ ತಿಳಿಸ್ಕೊಡ್ತಾ ಇದೆ. ಅಂತಹ ಆನಂದ ಸ್ವರೂಪನಾದ ಬ್ರಹ್ಮನನ್ನು ನಾವು ಜ್ಞಾನಿ ತಿಳ್ಕೊಂಡು ಭಯಹೀನನಾಗ್ತಾನೆ, ಭಯದನ್ನು ತೊರೆದವನಾಗುತ್ತಾನೆ, ಭಯದಿಂದ ದೂರ ಆಗತ್ತೆ, ಭಗವಂತನನ್ನು ಪೂರ್ಣ ತಿಳಿಯಲಾರೆವು ಅನ್ನುವುದು ಭಯವನ್ನು ಉಂಟು ಮಾಡೋದಿಲ್ಲ, ಭಯವನ್ನು ದೂರ ಮಾಡುತ್ತೆ. ಯಾಕಂತ ಹೇಳಿದರೆ ಅಂತಹ ಭಗವಂತ ನಮಗೆ ರಕ್ಷಕನಾಗಿದ್ದಾನೆ ಅನ್ನುವ ಧೈರ್ಯ ನಮಗೆ ತುಂಬಿಸುವಂಥದ್ದಾಗಿದೆ. ಹೀಗೆ ಅನ್ನಮಯ ರಸಮಯನ ಭಗವಂತ ಅನಿರುದ್ಧನಿಗೆ, ಆತ್ಮನಾಗಿರುವಂತಹ ಪ್ರಾಣಮಯನ ಪದ್ಯನಿಗೆ, ಅವನಿಗೆ ಈ ಮನೋನ್ಮಯ ನಾಮಕನಾಗಿರುವಂತಹ ಸಂಕರ್ಷಣ ಶರೀರದ ಒಳಗಿರುವಂತಹ ಆತ್ಮನಂತೆ ಇದ್ದಾನೆ ಅನ್ನುವ ಚಿಂತನೆ. ಇಲ್ಲಿಗೆ ಮೂರು ಭಗವಂತನ ಕೋಶಗಳನ್ನು ನಿಯಮನ ಮಾಡುವಂತಹ ಭಗವಂತನ ರೂಪಗಳ ಚಿಂತನೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಮಾಡಿದ್ದೀವಿ. ಸೊ ಅದರ ಮೇಲೆ ನಾವು ನೆಕ್ಸ್ಟ್ ಇದರಲ್ಲಿ ಮನೋಮಯ ಆದ ಮೇಲೆ ಅದಕ್ಕಿಂತ ಅದರಿಂದ ವಿಜ್ಞಾನಮಯಕ್ಕೆ ಹೋಗುವುದು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ.